ನನ್ನ ಪ್ರೀತಿಯ ದೇಶಬಾಂಧವರೇ, ನಮಸ್ಕಾರ. ಇಂದು ಬೆಳಿಗ್ಗೆ ನನಗೆ ದೆಹಲಿಯಲ್ಲಿ ಕೆಲ ಯುವಕರ ಜೊತೆ ಸ್ವಲ್ಪ ಕಾಲ ಕಳೆಯುವಂತಹ ಅವಕಾಶ ದೊರೆಯಿತು. ಮುಂಬರುವ ದಿನಗಳು ಸಂಪೂರ್ಣ ರಾಷ್ಟ್ರದಲ್ಲಿ ಕ್ರೀಡಾರಂಗ ಸಕ್ರಿಯವಾಗಲಿದ್ದು ಯುವಕರಲ್ಲಿ ಹುರುಪು ಹುಮ್ಮಸ್ಸಿನ ಕಾರಂಜಿಯನ್ನು ಚಿಮ್ಮಲಿದೆ ಅಂತ ನನಗನಿಸುತ್ತದೆ. ವಿಶ್ವದ ಅತಿದೊಡ್ಡ ಕ್ರೀಡಾ ಸ್ಪರ್ಧೆಗೆ ಕ್ಷಣಗಣನೆ ಆರಂಭವಾಗಿದೆ ಎಂದು ನಮಗೆಲ್ಲರಿಗೂ ಗೊತ್ತು. ರಿಯೋ ನಮ್ಮ ಕಿವಿಗಳಲ್ಲಿ ಪ್ರತಿಧ್ವನಿಸಲಿದೆ. ಪೂರ್ಣ ವಿಶ್ವವೇ ಆಡಲಿರಬಹುದು. ಪ್ರತಿ ದೇಶವೂ ತನ್ನ ಕ್ರೀಡಾಪಟುಗಳ ಪ್ರದರ್ಶನದ ಮೇಲೆ ಕಣ್ಣು ನೆಟ್ಟಿರಬಹುದು. ನೀವು ನಿರೀಕ್ಷಿಸುತ್ತಿರಬಹುದು. ನಮ್ಮ ಆಸೆ ಅಪೇಕ್ಷೆಗಳು ಬಹಳಷ್ಟು ಇರುತ್ತವೆ. ಆದರೆ ರಿಯೋನಲ್ಲಿ ಆಡೋದಕ್ಕೆ ಹೋಗಿದ್ದಾರಲ್ಲ, ಅವರನ್ನು ಪ್ರೋತ್ಸಾಹಿಸುವ, ಹುರಿದುಂಬಿಸುವ ಕೆಲಸವು 125 ಕೋಟಿ ಜನರದ್ದೇ ಆಗಿದೆ. ಇಂದು ದೆಹಲಿಯಲ್ಲಿ ಸರ್ಕಾರ ರನ್ ಫಾರ್ ರಿಯೋ, ಖೇಲೋ ಔರ್ ಜಿಯೋ, ಖೇಲೋ ಔರ್ ಖಿಲೋ ಎಂಬ ಉತ್ತಮ ಆಯೋಜನೆಯನ್ನು ಮಾಡಿದೆ. ನಾವು ಮುಂಬರುವ ದಿನಗಳಲ್ಲಿ ಎಲ್ಲಿಯೇ ಇರಲಿ ನಮ್ಮ ಕ್ರೀಡಾಪಟುಗಳ ಪ್ರೋತ್ಸಾಹಕ್ಕಾಗಿ ಏನಾದರೂ ಮಾಡೋಣ. ಇಲ್ಲಿಯವರೆಗೆ ತಲುಪುವ ಕ್ರೀಡಾಪಟು ಸಾಕಷ್ಟು ಶ್ರಮವಹಿಸಿ ತಲುಪಿರುತ್ತಾನೆ. ಒಂದು ರೀತಿ ಕಠಿಣ ತಪಸ್ಸನ್ನೇ ಮಾಡಿರುತ್ತಾನೆ. ಎಷ್ಟೇ ತಿನ್ನುವ ಚಪಲ ಇದ್ದರೂ ಬಿಟ್ಟು ಬಿಡಬೇಕಾಗುತ್ತದೆ. ಚಳಿಯಲ್ಲಿ ಬೆಚ್ಚಗೆ ಹೊದ್ದು ಮಲಗಬೇಕೆನಿಸಿದರೂ ಹಾಸಿಗೆಯಿಂದೆದ್ದು ಮೈದಾನದಲ್ಲಿ ಓಡಬೇಕಾಗುತ್ತದೆ. ಕೇವಲ ಆಟಗಾರ ಮಾತ್ರವಲ್ಲ, ಅವನ ತಂದೆ ತಾಯಿ ಕೂಡ ಅಷ್ಟೇ ಆಸ್ಥೆಯಿಂದ ಅವನ ಜೊತೆ ಶ್ರಮವಹಿಸುತ್ತಾರೆ. ಕ್ರೀಡಾಪಟು ರಾತ್ರೋರಾತ್ರಿ ಸಿದ್ಧನಾಗುವುದಿಲ್ಲ, ಕಠಿಣವಾದ ತಪಸ್ಸಿನ ನಂತರವೇ ಸಿದ್ಧನಾಗುತ್ತಾನೆ. ಸೋಲು ಗೆಲುವು ಎಷ್ಟು ಮಹತ್ವಪೂರ್ಣವೋ, ಈ ಕ್ರೀಡೆಯವರೆಗೆ ತಲುಪುವುದು ಅದಕ್ಕಿಂತ ಹೆಚ್ಚು ಮಹತ್ವದ್ದಾಗಿರುತ್ತದೆ. ಅದಕ್ಕಾಗಿ ನಾವೆಲ್ಲ ದೇಶವಾಸಿಗಳು ರಿಯೋ ಒಲಿಂಪಿಕ್ಗೆ ತೆರಳಿದ ಎಲ್ಲ ಕ್ರೀಡಾಪಟುಗಳಿಗೆ ಶುಭ ಹಾರೈಸೋಣ. ನಿಮ್ಮ ಪರವಾಗಿ ಈ ಕೆಲಸವನ್ನು ನಾನೂ ಮಾಡಲು ಸಿದ್ಧ. ಈ ಕ್ರೀಡಾಪಟುಗಳಿಗೆ ನಿಮ್ಮ ಸಂದೇಶ ತಲುಪಿಸಲು ದೇಶದ ಪ್ರಧಾನಮಂತ್ರಿ ಪೋಸ್ಟ್ಮನ್ ಆಗೋದಕ್ಕೂ ಸಿದ್ಧ. ನೀವು ನರೇಂದ್ರ ಮೋದಿ ಆಪ್ಗೆ ಕ್ರೀಡಾಪಟು ಹೆಸರು ಮತ್ತು ನಿಮ್ಮ ಸಂದೇಶ ಕಳುಹಿಸಿ, ನಾನು ನಿಮ್ಮ ಶುಭಕಾಮನೆಗಳನ್ನು ಅವರಿಗೆ ತಲುಪಿಸುತ್ತೇನೆ. 125 ಕೋಟಿ ದೇಶವಾಸಿಗಳಂತೆ ನಾನೂ ಕೂಡ ಒಬ್ಬ ದೇಶವಾಸಿ. ಒಬ್ಬ ನಾಗರಿಕನಂತೆ ನಮ್ಮ ಕ್ರೀಡಾಪಟುಗಳ ಪ್ರೋತ್ಸಾಹಕ್ಕೆ ನಿಮ್ಮ ಜೊತೆ ಇರುತ್ತೇನೆ. ಬನ್ನಿ, ನಾವೆಲ್ಲ ಸೇರಿ ಒಬ್ಬೊಬ್ಬ ಕ್ರೀಡಾಪಟುವಿಗೆ ಎಷ್ಟು ಗೌರವ ನೀಡಲು ಸಾಧ್ಯವೋ, ಅವರ ಶ್ರಮವನ್ನು ಎಷ್ಟು ಪುರಸ್ಕರಿಸಲಾಗುವುದೋ ಅಷ್ಟನ್ನೂ ಮಾಡೋಣ. ಇಂದು ನಾನು ರಿಯೋ ಒಲಿಂಪಿಕ್ ಬಗ್ಗೆ ಪ್ರಸ್ತಾಪ ಮಾಡಿದ ಸಂದರ್ಭದಲ್ಲಿ ಪಂಜಾಬ್ನ ಕೇಂದ್ರೀಯ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಸೂರಜ್ ಪ್ರಕಾಶ್ ಉಪಾಧ್ಯ ಒಂದು ಕವಿತೆ ಕಳುಹಿಸಿದ್ದಾರೆ. ಇನ್ನೂ ಬಹಳಷ್ಟು ಜನ ಕವಿಗಳಿರಬಹುದು, ಕವಿತೆಗಳನ್ನು ಬರೆದಿರಬಹುದು. ಕೆಲವರು ಸ್ವರ ಸಂಯೋಜನೆ ಕೂಡ ಮಾಡಿರಬಹುದು. ಎಲ್ಲ ಭಾಷೆಗಳಲ್ಲಿ ಮಾಡಬಹುದು. ಆದರೆ ನಾನು ಸೂರಜ್ ಅವರು ಕಳುಹಿಸಿದ ಕವಿತೆಯನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಳ್ಳಲು ಬಯಸುತ್ತೇನೆ. ಆರಂಭವಾಯಿತು ಕ್ರೀಡೆಗಳ ಆರ್ಭಟ, ಸ್ಪರ್ಧಿಗಳ ಆಟೋಟ. ಕ್ರೀಡೆಗಳ ಈ ಮಹಾಕುಂಭದಲ್ಲಿ, ರಿಯೋದ ಕ್ರೀಡಾಂಗಣದಲ್ಲಿ, ಭಾರತದೆಡೆ ಹರಿಯಲಿ ಪದಕಗಳ ಹೊಳೆ, ಸುರಿಯಲಿ ಚಿನ್ನ ಬೆಳ್ಳಿ ಕಂಚಿನ ಮಳೆ. ಈಗ ನಮ್ಮದೂ ಬಂದಿದೆ ಸರದಿ, ಅಲ್ಲಿರಲಿ ನಿನ್ನದೂ ತಯಾರಿ. ಇರಲಿ ಗುರಿ ಚಿನ್ನದ ಮೇಲೆ, ನಿರಾಸೆ ಆಗಬೇಡ ಅದಿಲ್ಲದ ಮೇಲೆ. ಕೋಟಿ ಜನರ ಕಣ್ಮಣಿ, ಕ್ರೀಡೆಗೆ ನೀನೇ ಮುಕುಟಮಣಿ. ನಿನ್ನ ಕೀರ್ತಿ ಬೆಳಗಲಿ, ರಿಯೋದಲ್ಲಿ ಭಾರತದ ಕಹಳೆ ಮೊಳಗಲಿ. ಸೂರಜ್ ಅವರೇ, ನಿಮ್ಮ ಭಾವನೆಗಳನ್ನು ನಾನು ಎಲ್ಲ ಕ್ರೀಡಾಪಟುಗಳಿಗೆ ಸಮರ್ಪಿಸುತ್ತೇನೆ ಮತ್ತು ನನ್ನ ಪರವಾಗಿ, ಹಿಂದೂಸ್ತಾನದ 125 ಕೋಟಿ ಜನರ ಪರವಾಗಿ ರಿಯೋದಲ್ಲಿ ದೇಶದ ಧ್ವಜ ಹಾರಿಸಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದ ಹೇಳುತ್ತೇನೆ. ಶ್ರೀಮಾನ್ ಅಂಕಿತ್ ಎಂಬ ಒಬ್ಬ ಯುವಕ ನನಗೆ ದಿವಂಗತ ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರ ಪುಣ್ಯತಿಥಿ ಕುರಿತು ನೆನಪು ಮಾಡಿದರು. ಕಳೆದ ವಾರ ಅಬ್ದುಲ್ ಕಲಾಂ ಅವರ ಪುಣ್ಯತಿಥಿಗೆ ದೇಶ ಮತ್ತು ವಿಶ್ವದ ಎಲ್ಲ ಜನ ಶ್ರದ್ಧಾಂಜಲಿ ಅರ್ಪಿಸಿದರು. ಆದರೆ ಯಾವತ್ತೇ ಆಗಲಿ ಅಬ್ದುಲ್ ಕಲಾಂ ಅವರ ಹೆಸರು ಬಂದರೆ ಸಾಕು, ಸೈನ್ಸ್, ಟೆಕ್ನಾಲಜಿ, ಮಿಸೈಲ್ ಅಂತೆಲ್ಲ ಭಾವಿ ಭಾರತದ ಸಾಮರ್ಥ್ಯದ ಚಿತ್ರಣ ನಮ್ಮ ಕಣ್ಣ ಮುಂದೆ ಮೂಡುತ್ತದೆ. ಅದಕ್ಕೆ ಅಂಕಿತ್ ಅವರು ಬರೆದಿದ್ದಾರೆ, ನಿಮ್ಮ ಸರ್ಕಾರ ಅಬ್ದುಲ್ ಕಲಾಂ ಅವರ ಕನಸುಗಳನ್ನು ನನಸು ಮಾಡಲು ಏನು ಮಾಡುತ್ತಿದೆ ಎಂದು. ನಿಮ್ಮ ಮಾತು ಸರಿಯಾಗಿದೆ. ಮುಂಬರುವ ಯುಗ ಟೆಕ್ನಾಲಜಿಮಯವಾಗಿದೆ. ಮತ್ತೆ ಟೆಕ್ನಾಲಜಿ ತುಂಬ ಚಂಚಲವಾದದ್ದು. ಪ್ರತಿದಿನ ಟೆಕ್ನಾಲಜಿ ಬದಲಾಗುತ್ತಲೇ ಇರುತ್ತದೆ. ಪ್ರತಿದಿನ ಹೊಸ ರೂಪ ತಳೆಯುತ್ತದೆ. ಪ್ರತಿದಿನ ಹೊಸ ಪ್ರಭಾವ ಬೀರುತ್ತದೆ. ನೀವು ಟೆಕ್ನಾಲಜಿಯನ್ನು ಹಿಡಿದಿಡಲು ಆಗೋದಿಲ್ಲ. ಹಿಡಿಯಬೇಕು ಅನ್ನುವಷ್ಟರಲ್ಲಿ ಅದು ಬಹುದೂರ ಸಾಗಿ ಹೊಸದೊಂದು ರೂಪದಲ್ಲಿ ಶೃಂಗಾರಗೊಂಡಿರುತ್ತದೆ. ಅದರ ಜೊತೆ ಜೊತೆಗೆ ಹೆಜ್ಜೆ ಹಾಕಬೇಕು, ಅದನ್ನು ಮೀರಿಸಿ ಹೋಗಬೇಕು ಅಂದರೆ ನಮಗೂ ರಿಸರ್ಚ್ ಮತ್ತು ಇನ್ನೋವೇಷನ್ ಅವಶ್ಯ. ಇವು ಟೆಕ್ನಾಲಜಿಯ ಪ್ರಾಣವಿದ್ದಂತೆ. ರಿಸರ್ಚ್ ಮತ್ತು ಇನ್ನೋವೇಷನ್ ಆಗದೇ ಇದ್ದಲ್ಲಿ ನಿಂತ ನೀರು ಕೊಳೆತು ದುರ್ನಾತ ಹರಡಿದಂತೆ ಟೆಕ್ನಾಲಜಿ ಕೂಡ ಭಾರವೆನಿಸುತ್ತದೆ. ಒಂದು ವೇಳೆ ನಾವು ರಿಸರ್ಚ್ ಮತ್ತು ಇನ್ನೋವೇಷನ್ ಇಲ್ಲದೆಯೇ ಹಳೆಯ ಟೆಕ್ನಾಲಜಿ ಭರವಸೆಯಲ್ಲೇ ಉಳಿದು ಬಿಟ್ಟರೆ ಬದಲಾಗುತ್ತಿರುವ ವಿಶ್ವದಲ್ಲಿ ಹಿಂದೆ ಉಳಿದು ಬಿಡುತ್ತೇವೆ. ಅದಕ್ಕಾಗಿ ಯುವಕರು ವಿಜ್ಞಾನದತ್ತ ಆಕರ್ಷಣೆ ಮತ್ತು ಟೆಕ್ನಾಲಜಿಯತ್ತ ಒಲವು, ಅದಕ್ಕಾಗಿ ರಿಸರ್ಚ್ ಮತ್ತು ಇನ್ನೋವೇಷನ್ ಹೊಂದಿದವರಾಗಿರಬೇಕು. ಈ ನಿಟ್ಟಿನಲ್ಲಿ ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದೆ. ಅದಕ್ಕಾಗಿಯೇ ನಾನು ಹೇಳುತ್ತೇನೆ, ಲೆಟ್ ಅಸ್ ಏಮ್ ಟು ಇನ್ನೋವೇಟ್. ನಾನು ಹೀಗೆ ಹೇಳುತ್ತೇನೆ ಅಂದ ಮೇಲೆ ನನ್ನ ಏಮ್ ಅರ್ಥ ಅಟಲ್ ಇನ್ನೋವೇಷನ್ ಮಿಷನ್. ನೀತಿ ಆಯೋಗದ ಮುಖಾಂತರ ಅಟಲ್ ಇನ್ನೋವೇಷನ್ ಮಿಷನ್ ಪ್ರೋತ್ಸಾಹಿಸಲಾಗುತ್ತಿದೆ. ಅಟಲ್ ಇನ್ನೋವೇಷನ್ ಮಿಷನ್ ಮೂಲಕ ಸಂಪೂರ್ಣ ರಾಷ್ಟ್ರದಲ್ಲಿ ಒಂದು ಇಕೋಸಿಸ್ಟಮ್ ತಯಾರಾಗಲಿ, ಇನ್ನೋವೇಷನ್, ಎಕ್ಸ್ಪೆರಿಮೆಂಟ್, ಎಂಟರ್ಪ್ರಿನರ್ಶಿಪ್ ಮುಂತಾದವುಗಳ ಅಲೆ ಏಳಲಿ ಎನ್ನುವ ಗುರಿ ಇದೆ. ಇದರಿಂದ ಹೊಸ ಉದ್ಯೋಗ ಸೃಷ್ಟಿಯ ಸಾಧ್ಯತೆಗಳು ಸಾಕಷ್ಟಿವೆ. ನಮಗೆ ನೆಕ್ಸ್ಟ್ ಜನರೇಷನ್ ಇನ್ನೋವೇಟರ್ಗಳನ್ನು ಸಿದ್ಧಪಡಿಸಬೇಕು ಎಂದಾದಲ್ಲಿ ನಮ್ಮ ಮಕ್ಕಳಿಗೆ ಇದರ ಸಂಪರ್ಕ ಒದಗಿಸಬೇಕು. ಅದಕ್ಕಾಗಿ ಭಾರತ ಸರ್ಕಾರ ಅಟಲ್ ಟಿಂಕರಿಂಗ್ ಲ್ಯಾಬ್ ಎಂಬುದನ್ನು ಆರಂಭಿಸಿದೆ. ಯಾವ ಶಾಲೆಗಳಲ್ಲಿ ಟಿಂಕರಿಂಗ್ ಲ್ಯಾಬ್ ಸ್ಥಾಪನೆ ಮಾಡಲಾಗುತ್ತದೆಯೋ ಆ ಶಾಲೆಗಳಿಗೆ 10 ಲಕ್ಷ ರೂಪಾಯಿ ಧನ ಸಹಾಯ ನೀಡಲಾಗುತ್ತದೆ. ಮುಂದಿನ 5 ವರ್ಷಗಳವರೆಗೆ ಅದರ ಉಸ್ತುವಾರಿಗಾಗಿ 10 ಲಕ್ಷ ರೂಪಾಯಿ ನೀಡಲಾಗುವುದು. ಹೀಗೆ ಇನ್ನೋವೇಷನ್ ಜೊತೆಗೆ ಇನ್ಕ್ಯುಬೇಷನ್ ಸೆಂಟರ್ ನೇರ ಸಂಪರ್ಕ ಪಡೆಯುತ್ತದೆ. ನಮ್ಮ ಬಳಿ ಸಶಕ್ತವಾದ, ಸಮೃದ್ಧವಾದ ಇನ್ಕ್ಯುಬೇಷನ್ ಸೆಂಟರ್ಗಳಿದ್ದರೆ ಇನ್ನೋವೇಷನ್ಗಾಗಿ, ಸ್ಟಾರ್ಟ್ಅಪ್ಸ್ಗಾಗಿ ಪ್ರಯೋಗ ಕೈಗೊಳ್ಳಲು ಅದನ್ನು ಒಂದು ಹಂತದವರೆಗೆ ಕೊಂಡೊಯ್ಯಲು ವ್ಯವಸ್ಥೆ ಸಿಕ್ಕಂತಾಗುತ್ತದೆ. ಹೊಸ ಇನ್ಕ್ಯುಬೇಷನ್ ಸೆಂಟರ್ಗಳನ್ನು ನಿರ್ಮಿಸುವುದು ಮತ್ತು ಹಳೆಯ ಇನ್ಕ್ಯುಬೇಷನ್ ಸೆಂಟರ್ಗಳನ್ನು ಸಶಕ್ತಗೊಳಿಸುವುದು ಅವಶ್ಯಕವಾಗಿದೆ. ಮತ್ತು ಅಟಲ್ ಇನ್ಕ್ಯುಬೇಷನ್ ಸೆಂಟರ್ಗಳಿಗೂ 10 ಕೋಟಿ ರೂಪಾಯಿಯಷ್ಟು ದೊಡ್ಡ ಮೊತ್ತವನ್ನು ನೀಡುವ ಕುರಿತು ಸರ್ಕಾರ ಚಿಂತನೆ ನಡೆಸಿದೆ. ಹೀಗೆ ಭಾರತ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದೆ. ಪ್ರತಿದಿನ ಜೀವನದಲ್ಲಿ ಸಮಸ್ಯೆಗಳು ನಮಗೆ ಕಾಣಿಸುತ್ತವೆ. ಈಗ ನಾವು ಟೆಕ್ನಾಲಜಿಕಲ್ ಸೊಲ್ಯೂಷನ್ ಹುಡುಕಬೇಕಾಗಿದೆ. ಇದಕ್ಕಾಗಿ ಅಟಲ್ ಗ್ರ್ಯಾಂಡ್ ಚಾಲೆಂಜಸ್ ಎಂಬುದಕ್ಕೆ ದೇಶದ ಯುವಜನತೆಯನ್ನು ಆಹ್ವಾನಿಸಿದ್ದೇವೆ. ನಿಮಗೆ ಸಮಸ್ಯೆ ಕಂಡುಬಂದಿದೆಯೇ? ಅದರ ಪರಿಹಾರಕ್ಕಾಗಿ ಟೆಕ್ನಾಲಜಿ ಮೂಲಕ ದಾರಿ ಹುಡುಕಿ, ರಿಸರ್ಚ್ ಮಾಡಿ, ಇನ್ನೋವೇಷನ್ ಮಾಡಿ, ಪರಿಹಾರ ತನ್ನಿ. ಭಾರತ ಸರ್ಕಾರ ನಮ್ಮ ಸಮಸ್ಯೆಗಳಿಗೆ ಶೋಧಿಸಿದ ಟೆಕ್ನಾಲಜಿಕಲ್ ಪರಿಹಾರಕ್ಕೆ ವಿಶೇಷ ಪುರಸ್ಕಾರ ನೀಡಿ ಪ್ರೋತ್ಸಾಹಿಸಬಯಸುತ್ತದೆ ಎಂದು ಹೇಳಲಾಗಿದೆ. ಈ ವಿಷಯಗಳಲ್ಲಿ ಜನರಿಗೆ ಆಸಕ್ತಿ ಇದೆ ಎಂಬುದು ನನಗೆ ಸಂತಸದ ವಿಷಯ. ನಾವು ಟಿಂಕರಿಂಗ್ ಲ್ಯಾಬ್ ಬಗ್ಗೆ ಪ್ರಸ್ತಾಪಿಸಿದಾಗ ಸುಮಾರು 13,000ಕ್ಕಿಂತ ಹೆಚ್ಚು ಶಾಲೆಗಳು ಮನವಿ ಸಲ್ಲಿಸಿದವು ಮತ್ತು ಇನ್ಕ್ಯುಬೇಷನ್ ಸೆಂಟರ್ ಬಗ್ಗೆ ಪ್ರಸ್ತಾಪಿಸಿದಾಗ 4,000ಕ್ಕಿಂತ ಹೆಚ್ಚು ಅಕಾಡೆಮಿಕ್ ಮತ್ತು ನಾನ್ ಅಕಾಡೆಮಿಕ್ ಸಂಸ್ಥೆಗಳು ಮುಂದೆ ಬಂದವು. ರಿಸರ್ಚ್, ಇನ್ನೋವೇಷನ್, ನಮ್ಮ ನಿತ್ಯದ ಬದುಕಿನ ಸಮಸ್ಯೆಗಳ ಪರಿಹಾರಕ್ಕೆ ಟೆಕ್ನಾಲಜಿ ಬಳಕೆ, ನಮ್ಮ ಜಟಿಲತೆಗಳ ಮುಕ್ತಿಗಾಗಿ ಸರಳೀಕರಣ, ಇವುಗಳ ಕುರಿತು ನಮ್ಮ ಯುವ ಪೀಳಿಗೆ ಎಷ್ಟು ಕೆಲಸ ಮಾಡುತ್ತದೋ 21ನೇ ಶತಮಾನದ ಆಧುನಿಕ ಭಾರತಕ್ಕೆ ಅವರ ಕೊಡುಗೆ ಅಷ್ಟೇ ದೊಡ್ಡ ಪ್ರಮಾಣದ್ದಾಗಿರುತ್ತದೆ. ಮತ್ತು ಇದೇ ಅಬ್ದುಲ್ ಕಲಾಂ ಅವರಿಗೆ ನೀಡುವ ನಿಜವಾದ ಶ್ರದ್ಧಾಂಜಲಿ ಎಂಬುದು ನನ್ನ ವಿಶ್ವಾಸ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಕೆಲವು ದಿನಗಳ ಹಿಂದೆ ನಾವು ಬರಗಾಲದ ಕುರಿತು ಚಿಂತಿಸುತ್ತಿದ್ದೆವು. ಈಗ ಮಳೆಗಾಲದ ಆನಂದವನ್ನು ಅನುಭವಿಸುತ್ತಿದ್ದೇವೆ. ಹಾಗೆಯೇ ಪ್ರವಾಹದ ಸುದ್ದಿಗಳೂ ಬರುತ್ತಿವೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳೆರಡೂ ಹೆಗಲಿಗೆ ಹೆಗಲು ನೀಡಿ ಪ್ರವಾಹ ಪೀಡಿತರಿಗೆ ಸಹಾಯ ಮಾಡಲು ಸಾಕಷ್ಟು ಪ್ರಯತ್ನಗಳನ್ನು ಮಾಡುತ್ತಿವೆ. ಮಳೆಯಿಂದಾಗಿ ಕೆಲವು ಸಮಸ್ಯೆಗಳ ಹೊರತಾಗಿಯೂ ಪ್ರತಿಯೊಬ್ಬರ ಮನಸ್ಸು ಮಳೆಯೆಂದರೆ ಹರ್ಷಗೊಳ್ಳುತ್ತದೆ. ಏಕೆಂದರೆ ನಮ್ಮ ಸಂಪೂರ್ಣ ಆರ್ಥಿಕ ಆಗುಹೋಗುಗಳ ಕೇಂದ್ರ ಬಿಂದು ಈ ಮಳೆ ಮತ್ತು ಕೃಷಿ. ಒಮ್ಮೊಮ್ಮೆ ಆಯುಷ್ಯ ಪರ್ಯಂತ ಪಶ್ಚಾತ್ತಾಪ ಪಡುವಂತಹ ರೋಗ ಬರುತ್ತದೆ. ಆದರೆ ನಾವು ಜಾಗರೂಕರಾಗಿದ್ದಲ್ಲಿ, ಎಚ್ಚರಿಕೆಯಿಂದ ಇದ್ದಲ್ಲಿ, ಪ್ರಯತ್ನಪಟ್ಟಲ್ಲಿ ಇದರಿಂದ ಮುಕ್ತರಾಗುವುದು ಬಹಳ ಸರಳ. ಈಗ ಡೆಂಗಿ ತಗೊಳ್ಳಿ, ಡೆಂಗಿ ಬರದಂತೆ ರಕ್ಷಿಸಿಕೊಳ್ಳಬಹುದು. ಸ್ವಲ್ಪ ಸ್ವಚ್ಛತೆ ಕಡೆಗೆ ಗಮನವಿರಲಿ, ಸ್ವಲ್ಪ ಎಚ್ಚರಿಕೆಯಿಂದ ಇದ್ದು ಜಾಗರೂಕರಾಗಿರಲು ಪ್ರಯತ್ನಿಸಿ. ಮಕ್ಕಳ ಕಡೆ ವಿಶೇಷ ಗಮನವಿರಲಿ. ಬಡವರ ಬೀದಿಗಳಲ್ಲಿ ಮಾತ್ರ ಈ ಡೆಂಗಿ ಬರುತ್ತೆ ಅನ್ನೋ ವಿಚಾರ ಏನಿದೆಯಲ್ಲ, ಅದು ತಪ್ಪು. ಡೆಂಗಿ ಸುಖ ಸಮೃದ್ಧಿಯುಳ್ಳ ಸ್ಥಳಗಳಲ್ಲೇ ಹೆಚ್ಚು ಬರುತ್ತದೆ. ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ನೀವು ಟಿವಿಯಲ್ಲಿ ಜಾಹೀರಾತು ನೋಡ್ತಿರಬಹುದಲ್ವಾ? ಆದರೆ ಅದರಲ್ಲಿ ತೋರಿಸುವಂತೆ ಜಾಗರೂಕರಾಗುವ ಬದಲು ಉದಾಸೀನತೆ ತೋರಿಸುತ್ತೇವೆ. ವೈದ್ಯರು, ಆಸ್ಪತ್ರೆಗಳು ತಮ್ಮ ಕೆಲಸ ಮಾಡುತ್ತವೆ, ಆದರೆ ನಾವು ಕೂಡ ನಮ್ಮ ಮನೆ, ನಮ್ಮ ಪರಿಸರ, ನಮ್ಮ ಕುಟುಂಬದಲ್ಲಿ ಡೆಂಗಿ ಪ್ರವೇಶಿಸದಂತೆ, ಅಷ್ಟೇ ಅಲ್ಲ, ನೀರಿನಿಂದ ಹರಡುವ ಯಾವ ರೋಗವೂ ಬರದಂತೆ ಎಚ್ಚರ ವಹಿಸಬೇಕು ಎಂಬುದು ನನ್ನ ಕಾಳಜಿಯಾಗಿದೆ. ನನ್ನ ಪ್ರಿಯ ದೇಶವಾಸಿಗಳೇ, ಇನ್ನೊಂದು ಸಮಸ್ಯೆಯತ್ತ ನಿಮ್ಮ ಗಮನ ಹರಿಸೋದಕ್ಕೆ ಬಯಸುತ್ತೇನೆ. ಜೀವನ ಎಷ್ಟು ಗೊಂದಲಮಯವಾಗಿದೆ, ಎಷ್ಟು ಧಾವಂತದ್ದಾಗಿದೆ ಎಂದರೆ ನಮಗಾಗಿ ಯೋಚಿಸುವುದಕ್ಕೆ ಕೂಡ ಸಮಯ ಸಿಗುವುದಿಲ್ಲ. ಅನಾರೋಗ್ಯ ಸತಾಯಿಸಿದರೆ ಬೇಗ ವಾಸಿಯಾಗಬೇಕು ಎನ್ನುವ ಧಾವಂತದಲ್ಲಿ ಯಾವುದೋ ಆಂಟಿಬಯೋಟಿಕ್ ತೆಗೆದುಕೊಂಡು ಬಿಡುತ್ತೇವೆ. ತಕ್ಷಣಕ್ಕೆ ಆರೋಗ್ಯ ಸುಧಾರಿಸುತ್ತದೆ. ಆದರೆ ನನ್ನ ಪ್ರಿಯ ದೇಶವಾಸಿಗಳೇ, ಮನ ಬಂದಂತೆ ಆಂಟಿಬಯೋಟಿಕ್ ತೆಗೆದುಕೊಳ್ಳುವುದು ಮುಂದೆ ಗಂಭೀರ ಸಮಸ್ಯೆಗಳಿಗೆ ನಾಂದಿ ಹಾಡುತ್ತದೆ. ನಿಮಗೆ ತತ್ಕಾಲಕ್ಕೆ ಆರಾಮವೆನಿಸಬಹುದು, ಆದರೆ ವೈದ್ಯರ ಸಲಹೆಯಿಲ್ಲದೆ ಆಂಟಿಬಯೋಟಿಕ್ ತೆಗೆದುಕೊಳ್ಳುವುದನ್ನು ನಿಲ್ಲಿಸಬೇಕು. ವೈದ್ಯರು ಬರೆದುಕೊಡುವವರೆಗೆ ಅದನ್ನು ತೆಗೆದುಕೊಳ್ಳಲೇಬಾರದು. ಈ ಶಾರ್ಟ್ಕಟ್ ದಾರಿ ಬೇಡ, ಏಕೆಂದರೆ ಇದರಿಂದಾಗಿ ಹೊಸ ಸಮಸ್ಯೆಗಳು ಹುಟ್ಟಿಕೊಳ್ಳುತ್ತವೆ. ತಾತ್ಕಾಲಿಕ ಪರಿಹಾರ ಸಿಕ್ಕರೂ ಇದರಿಂದ ರೋಗಾಣುಗಳು ಔಷಧಿಗೆ ನಿರೋಧಕ ಶಕ್ತಿ ವೃದ್ಧಿಸಿಕೊಳ್ಳುತ್ತವೆ. ಮುಂದೆ ಈ ಔಷಧಿ ನಿಮ್ಮ ದೇಹದಲ್ಲಿ ಈ ರೋಗಾಣುಗಳ ಮೇಲೆ ಯಾವ ಪರಿಣಾಮವನ್ನೂ ಬೀರುವುದಿಲ್ಲ. ಹೀಗಾಗಿ ಮತ್ತೆ ಈ ಸಮಸ್ಯೆ ಬಗೆಹರಿಸಲು ಹೊಸ ಸಂಘರ್ಷ, ಹೊಸ ಔಷಧಿ ತಯಾರಿಕೆಗೆ ಪ್ರಯತ್ನ, ವೈಜ್ಞಾನಿಕ ಶೋಧ, ಹೀಗೆ ವರ್ಷಗಳೇ ಉರುಳಿ ಹೋಗುತ್ತವೆ. ಆ ವೇಳೆಗೆ ಈ ರೋಗ ಹೊಸ ಸಮಸ್ಯೆಗಳನ್ನು ಹುಟ್ಟುಹಾಕಿರುತ್ತದೆ. ಅದಕ್ಕಾಗಿಯೇ ಈ ವಿಷಯದಲ್ಲಿ ಜಾಗರೂಕತೆ ಅವಶ್ಯ. ಇನ್ನೂ ಒಂದು ಸಮಸ್ಯೆ ಇದೆ. ವೈದ್ಯರು 15 ಮಾತ್ರೆಗಳನ್ನು 5 ದಿನಗಳಿಗೆ ತೆಗೆದುಕೊಳ್ಳಿ ಎಂದು ಹೇಳಿರುತ್ತಾರೆ. ನಿಮ್ಮನ್ನು ವಿನಂತಿಸುತ್ತಿದ್ದೇನೆ, ವೈದ್ಯರು ಎಷ್ಟು ದಿನ ತೆಗೆದುಕೊಳ್ಳಲು ಹೇಳಿದ್ದಾರೋ ಅಷ್ಟು, ಅಂದರೆ ದಯಮಾಡಿ ಕೋರ್ಸ್ ಪೂರ್ಣಗೊಳಿಸಿ. ಅರ್ಧ ಇಲ್ಲ ಸ್ವಲ್ಪ ತೆಗೆದುಕೊಂಡರೂ ಅದು ಜೀವಾಣುಗಳಿಗೆ ಅನುಕೂಲಕರ. ಅವಶ್ಯಕತೆಗಿಂತ ಹೆಚ್ಚು ತೆಗೆದುಕೊಂಡರೂ ಜೀವಾಣುಗಳಿಗೆ ಅನುಕೂಲ. ಆದ್ದರಿಂದ ಎಷ್ಟು ಮಾತ್ರೆಗಳು ಎಷ್ಟು ದಿನಗಳವರೆಗೆ ಎಂದು ಹೇಳಿದ್ದಾರೋ ಅದನ್ನು ಪೂರ್ಣ ತೆಗೆದುಕೊಳ್ಳುವುದು ಅಷ್ಟೇ ಅವಶ್ಯಕವಾಗಿರುತ್ತದೆ. ಆರೋಗ್ಯ ಸರಿ ಹೋಯಿತು, ಇನ್ನು ಸಾಕು ಎಂದು ಅರ್ಧಕ್ಕೆ ಬಿಟ್ಟರೆ ರೋಗಾಣುಗಳು ಬಲಿಷ್ಠಗೊಳ್ಳುತ್ತವೆ. ಟಿಬಿ ಮತ್ತು ಮಲೇರಿಯಾ ರೋಗ ಹರಡುವ ರೋಗಾಣುಗಳು ನಿರೋಧಕ ಶಕ್ತಿ ವೃದ್ಧಿಸಿಕೊಂಡು ನಮ್ಮ ದೇಹದಲ್ಲಿ ಇಂತಹ ಬದಲಾವಣೆಗಳನ್ನು ತ್ವರಿತಗತಿಯಲ್ಲಿ ತರುತ್ತಿದ್ದು ಅವುಗಳ ಮೇಲೆ ಔಷಧಿಗಳ ಪರಿಣಾಮವೇ ಆಗುತ್ತಿಲ್ಲ. ವೈದ್ಯಕೀಯ ಭಾಷೆಯಲ್ಲಿ ಇದನ್ನು ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಎನ್ನುತ್ತಾರೆ. ಆದ್ದರಿಂದ ಆಂಟಿಬಯೋಟಿಕ್ ಬಳಕೆಗೆ ಅದರ ನಿಯಮಗಳನ್ನು ಪಾಲಿಸುವುದು ಅಷ್ಟೇ ಅವಶ್ಯಕವಾಗಿರುತ್ತದೆ. ಸರ್ಕಾರ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ತಡೆಯಲು ಬದ್ಧವಾಗಿದೆ. ಈ ಮಧ್ಯೆ ನೀವು ನೋಡಿರಬಹುದು, ಮಾರುಕಟ್ಟೆಯಲ್ಲಿ ಮಾರಲ್ಪಡುವ ಆಂಟಿಬಯೋಟಿಕ್ ಕವರ್ ಮೇಲೆ ಕೆಂಪು ಬಣ್ಣದ ಶಾಯಿಯ ಬರಹ ನಿಮ್ಮನ್ನು ಎಚ್ಚರಿಸುತ್ತದೆ. ಅದರ ಮೇಲೆ ಖಂಡಿತ ಗಮನಹರಿಸಿ. ಆರೋಗ್ಯದ ಬಗ್ಗೆ ಮಾತನಾಡುತ್ತಿರುವಾಗ ಇನ್ನೊಂದು ವಿಷಯ ಹೇಳಬಯಸುತ್ತೇನೆ. ನಮ್ಮ ದೇಶದ ಗರ್ಭಿಣಿಯರ ಬಗ್ಗೆ ಬಹಳ ಆತಂಕವೆನಿಸುತ್ತದೆ. ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಸರಿಸುಮಾರು 3 ಕೋಟಿ ಮಹಿಳೆಯರು ಗರ್ಭಧಾರಣೆ ಮಾಡುತ್ತಾರೆ. ಆದರೆ ಅದರಲ್ಲಿ ಕೆಲ ತಾಯಂದಿರು ಹೆರಿಗೆ ಸಮಯದಲ್ಲಿ ಅಸು ನೀಗುತ್ತಾರೆ. ಒಮ್ಮೊಮ್ಮೆ ತಾಯಿ ಸಾವನ್ನಪ್ಪಿದರೆ ಕೆಲವೊಮ್ಮೆ ತಾಯಿ ಮಗು ಇಬ್ಬರೂ ಮೃತರಾಗುತ್ತಾರೆ. ಕಳೆದ ಕೆಲ ವರ್ಷಗಳಲ್ಲಿ ಮಾತೆಯರ ಮರಣ ಪ್ರಮಾಣ ತಗ್ಗಿದೆ. ಆದರೆ ಈಗಲೂ ಸಹ ಸಾಕಷ್ಟು ಪ್ರಮಾಣದಲ್ಲಿ ಗರ್ಭವತಿಯರ ಜೀವ ಉಳಿಸಲು ಸಾಧ್ಯವಾಗುತ್ತಿಲ್ಲ. ಗರ್ಭಾವಸ್ಥೆಯಲ್ಲಿ ಇಲ್ಲವೇ ನಂತರ ರಕ್ತಹೀನತೆ, ಪ್ರಸವ ಸಂಬಂಧಿತ ತೊಂದರೆಗಳು, ಹೈ ಬಿಪಿ, ಯಾವ ತೊಂದರೆ ಯಾವಾಗ ಅವಳ ಜೀವದ ಜೊತೆ ಆಟ ಆಡುತ್ತದೆ ಎನ್ನುವುದು ಗೊತ್ತಿಲ್ಲ. ಇವೆಲ್ಲ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಭಾರತ ಸರ್ಕಾರ ಕೆಲ ದಿನಗಳಿಂದ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಎಂಬ ಹೊಸ ಅಭಿಯಾನವನ್ನು ಆರಂಭಿಸಿದೆ. ಈ ಅಭಿಯಾನದಲ್ಲಿ ಪ್ರತಿ ತಿಂಗಳ 9ನೇ ತಾರೀಕಿನಂದು ಸರ್ಕಾರಿ ಸ್ವಾಸ್ಥ್ಯ ಕೇಂದ್ರದಲ್ಲಿ ಶುಲ್ಕರಹಿತ ಪರೀಕ್ಷೆ ಮಾಡಲಾಗುವುದು. 1 ರೂಪಾಯಿಯೂ ಖರ್ಚಿಲ್ಲದೆ ಪ್ರತಿ ತಿಂಗಳ 9ನೇ ತಾರೀಕಿನಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡಲಾಗುವುದು. ಖಂಡಿತ ಈ ಸೇವೆಯ ಲಾಭ ಪಡೆಯಿರಿ ಎಂದು ಎಲ್ಲ ಬಡ ತಾಯಂದಿರಿಗೆ ನಾನು ವಿನಂತಿಸುತ್ತಿದ್ದೇನೆ. ಇದರಿಂದ 9 ತಿಂಗಳು ತುಂಬುವುದರೊಳಗೆ ಏನಾದರೂ ಸಮಸ್ಯೆ ಇದ್ದರೆ ಮೊದಲೇ ಅದನ್ನು ಗುರುತಿಸಿ ಪರಿಹಾರ ಕಂಡುಕೊಳ್ಳಬಹುದು ಮತ್ತು ತಾಯಿ ಮಗುವಿನ ಜೀವ ಉಳಿಸಬಹುದು. ತಿಂಗಳಿಗೆ 1 ದಿನ 9ನೇ ತಾರೀಕು ಬಡ ತಾಯಂದಿರಿಗಾಗಿ ಶುಲ್ಕರಹಿತವಾಗಿ ಸೇವೆ ನೀಡಲಾರರೆ? ನನ್ನ ವೈದ್ಯ ಸೋದರ ಸೋದರಿಯರು ವರ್ಷದ 12 ದಿನ ಬಡವರ ಸೇವೆಗೆ ಈ ಕೆಲಸದಲ್ಲಿ ತೊಡಗಲಾರರೆ ಎಂದು ನಾನು ಗೈನಕಾಲಜಿಸ್ಟ್ಗಳ ಬಳಿ ಮನವಿ ಮಾಡಿದೆ. ಕಳೆದ ಕೆಲ ದಿನಗಳಲ್ಲಿ ಸುಮಾರು ಜನ ನನಗೆ ಪತ್ರ ಬರೆದಿದ್ದಾರೆ. ಸಾವಿರಾರು ಜನ ವೈದ್ಯರು ನನ್ನ ಮಾತಿಗೆ ಮನ್ನಣೆ ನೀಡಿ ಮುಂದೆ ಬಂದಿದ್ದಾರೆ. ಆದರೆ ಭಾರತ ಬಹು ವಿಶಾಲವಾದ ದೇಶ. ಸಾವಿರಾರು ಸಂಖ್ಯೆಯಲ್ಲಿ ವೈದ್ಯರು ಈ ಅಭಿಯಾನಕ್ಕೆ ಕೈಜೋಡಿಸಬೇಕಿದೆ. ನೀವು ಖಂಡಿತ ಬರುವಿರಿ ಎಂಬ ವಿಶ್ವಾಸ ನನಗಿದೆ. ನನ್ನ ಪ್ರೀತಿಯ ದೇಶಬಾಂಧವರೇ, ಇಂದು ಸಂಪೂರ್ಣ ವಿಶ್ವ ಕ್ಲೈಮೇಟ್ ಚೇಂಜ್, ಗ್ಲೋಬಲ್ ವಾರ್ಮಿಂಗ್, ಪರಿಸರ ರಕ್ಷಣೆ ಬಗ್ಗೆ ತುಂಬಾ ಕಾಳಜಿ ವ್ಯಕ್ತಪಡಿಸುತ್ತಿದೆ. ದೇಶ ಮತ್ತು ಸಂಪೂರ್ಣ ವಿಶ್ವದಲ್ಲಿ ಸಾಮೂಹಿಕವಾಗಿ ಈ ಕುರಿತು ಚರ್ಚೆ ನಡೆಯುತ್ತಿದೆ. ಭಾರತದಲ್ಲಿ ನೂರಾರು ವರ್ಷಗಳ ಹಿಂದೆಯೇ ಈ ಕುರಿತು ಗಮನಹರಿಸಲಾಗಿದೆ ಎಂದು ನಿಮಗೆ ಗೊತ್ತೇ? ಕುರುಕ್ಷೇತ್ರ ಯುದ್ಧದ ಸಮಯದಲ್ಲೂ ಭಗವಂತ ಕೃಷ್ಣ ವೃಕ್ಷದ ಕುರಿತು ಚರ್ಚೆ ಮಾಡುತ್ತಾನೆ. ಯುದ್ಧ ಭೂಮಿಯಲ್ಲೂ ಮರಗಿಡದ ಬಗ್ಗೆ ಚರ್ಚೆ ಎಂದರೆ ಅದರ ಮಹತ್ವ ಎಷ್ಟಿರಬಹುದು ಎಂಬುದನ್ನು ಅಂದಾಜಿಸಬಹುದಾಗಿದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುತ್ತಾನೆ, ಅಶ್ವತ್ ಸರ್ವ ವೃಕ್ಷಾಣಾಂ, ಅಂದರೆ ಮರಗಳಲ್ಲಿ ನಾನು ಅರಳಿ ಮರದಲ್ಲಿ ನೆಲೆಸಿದ್ದೇನೆ. ಶುಕ್ರಾಚಾರ್ಯ ನೀತಿಯಲ್ಲಿ ನಾಸ್ತಿ ಮೂಲ್ಯಂ ಅನೌಷಧಂ ಎಂದು ಹೇಳಲಾಗಿದೆ. ಇದರರ್ಥ ಯಾವುದೇ ಔಷಧೀಯ ಗುಣವಿಲ್ಲದೆ ವನಸ್ಪತಿಯೇ ಇಲ್ಲ ಎಂದು. ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಬಹಳ ವಿಸ್ತಾರವಾಗಿ ಚರ್ಚಿಸಲಾಗಿದೆ. ಯಾರು ಗಿಡ ನೆಡುವರೋ ಅವರಿಗೆ ಅದು ಸಂತಾನವಿದ್ದಂತೆ, ಇದರಲ್ಲಿ ಸಂಶಯವಿಲ್ಲ ಎಂದು. ಯಾರು ವೃಕ್ಷದಾನ ಮಾಡುವರೋ ಅವರಿಗೆ ಆ ವೃಕ್ಷ ಪರಲೋಕದಲ್ಲೂ ಸಂತಾನದ ರೂಪದಲ್ಲಿ ಕರ್ತವ್ಯ ಪಾಲನೆ ಮಾಡುತ್ತದೆ ಎನ್ನಲಾಗಿದೆ. ಹಾಗಾಗಿ ತಮ್ಮ ಏಳ್ಗೆ ಬಯಸುವ ಎಲ್ಲ ತಂದೆ ತಾಯಂದಿರು ಮರ ಬೆಳೆಸಿ ಮತ್ತು ನಿಮ್ಮ ಮಕ್ಕಳಂತೆ ಅವುಗಳ ಪಾಲನೆ ಮಾಡಿ. ನಮ್ಮ ಗ್ರಂಥಗಳು ಭಗವದ್ಗೀತೆಯಾಗಿರಲಿ, ಶುಕ್ರಾಚಾರ್ಯ ನೀತಿಯಾಗಿರಲಿ, ಮಹಾಭಾರತ ಅನುಶಾಸನ ಪರ್ವವಾಗಿರಲಿ, ಇಂದು ಕೂಡ ಕೆಲವು ಜನರಿದ್ದಾರೆ ಇಂಥ ಆದರ್ಶಗಳನ್ನು ಅಳವಡಿಸಿಕೊಂಡು ಜೀವನ ಕ್ರಮಿಸಿ ತೋರಿಸುತ್ತಾರೆ. ಕೆಲ ದಿನಗಳ ಹಿಂದೆ ಪುಣೆಯ ಓರ್ವ ಬಾಲಕಿ ಸೋನಲ್ ಉದಾಹರಣೆ ನೆನಪಿಗೆ ಬಂತು. ಅದು ನನ್ನ ಮನಸ್ಸಿಗೆ ತುಂಬ ಇಷ್ಟವಾಯಿತು. ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಹೇಳಲಾಗಿದೆ, ವೃಕ್ಷಗಳು ಪರಲೋಕದಲ್ಲೂ ಮಕ್ಕಳ ಜವಾಬ್ದಾರಿಯನ್ನು ಪೂರ್ಣಗೊಳಿಸುತ್ತವೆ ಎಂದು. ಸೋನಲ್ ಕೇವಲ ತಮ್ಮ ತಂದೆ ತಾಯಿಯರದಷ್ಟೇ ಅಲ್ಲ, ಸಮಾಜದ ಕರ್ತವ್ಯವನ್ನು ಪೂರ್ಣಗೊಳಿಸುವ ಪಣ ತೊಟ್ಟಿದ್ದಾಳೆ. ಮಹಾರಾಷ್ಟ್ರದ ಪುಣೆಯ ಜುನ್ನರ್ ತಾಲೂಕಿನ ನಾರಾಯಣಪುರ ಗ್ರಾಮದ ರೈತ ಖಂಡು ಮಾರುತಿ ಮಹಾತ್ರೆ ಅವರು ತಮ್ಮ ಮೊಮ್ಮಗಳು ಸೋನಳ ವಿವಾಹವನ್ನು ವಿಭಿನ್ನ ರೀತಿಯಲ್ಲಿ ಪ್ರೇರಣಾತ್ಮಕವಾಗಿ ಮಾಡಿದರು. ಮಹಾತ್ರೆ ಅವರು ಮದುವೆಗೆ ಆಗಮಿಸಿದ ಬಂಧು ಬಾಂಧವರು, ಸ್ನೇಹಿತರು ಎಲ್ಲರಿಗೂ ಒಂದೊಂದು ಕೇಸರಿ ಮಾವಿನ ಸಸಿಯನ್ನು ಉಡುಗೊರೆಯಾಗಿ ನೀಡಿದರು. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅದರ ಫೋಟೋ ನೋಡಿದಾಗ ನಿಜವಾಗಿಯೂ ಆಶ್ಚರ್ಯವಾಯಿತು. ಅಲ್ಲಿ ಮೆರವಣಿಗೆ ತುಂಬ, ಜನರ ಬದಲಾಗಿ ಸಸಿಗಳೇ ರಾರಾಜಿಸುತ್ತಾ ಇದ್ದವು. ಮನಸ್ಸಿಗೆ ನಾಟುವಂತಹ ದೃಶ್ಯ ಆ ಫೋಟೋದಲ್ಲಿತ್ತು. ಸೋನಲ್ ಸ್ವತಃ ಒಬ್ಬ ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ ಆಗಿದ್ದು ಈ ವಿಚಾರ ಅವಳಿಗೆ ಬಂದಿದ್ದು. ಮದುವೆಗೆ ಮಾವಿನ ಸಸಿ ಉಡುಗೊರೆಯಾಗಿ ಕೊಡುವುದು ಅಂದರೆ ಪ್ರಕೃತಿ ಪ್ರೇಮವನ್ನು ತೋರಿಸುವ ಎಂತಹ ಉತ್ತಮ ಉಪಾಯವಲ್ಲವೇ? ಒಂದು ರೀತಿ ಸೋನಲ್ ವಿವಾಹ ಪ್ರಕೃತಿ ಪ್ರೇಮದ ಅಮರ ಕಥೆಯಂತಾಗಿದೆ. ನಾನು ಸೋನಲ್ ಮತ್ತು ಶ್ರೀಯುತ ಮಹಾತ್ರೆ ಅವರಿಗೆ ಈ ನೂತನ ಪ್ರಯೋಗಕ್ಕೆ ಮನಃಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇನೆ. ಇಂಥ ಪ್ರಯೋಗಗಳನ್ನು ಬಹಳಷ್ಟು ಜನ ಮಾಡುತ್ತಾರೆ. ಗುಜರಾತ್ನಲ್ಲಿ ಭಾದ್ರಪದ ಮಾಸದಲ್ಲಿ ಅಂಬಾಜಿ ದೇವಸ್ಥಾನಕ್ಕೆ ತುಂಬ ಜನ ಪಾದಯಾತ್ರೆ ಬರುತ್ತಾರೆ. ಒಂದು ಸಾಮಾಜಿಕ ಸಂಘಟನೆ ದೇವಸ್ಥಾನಕ್ಕೆ ಬರುವ ಎಲ್ಲರಿಗೂ ಪ್ರಸಾದ ರೂಪದಲ್ಲಿ ಒಂದು ಸಸಿ ಕೊಡುವುದು ಮತ್ತು ಇದು ದೇವಿಯ ಪ್ರಸಾದ, ಇದನ್ನು ನಿಮ್ಮ ಗ್ರಾಮದಲ್ಲಿ ಮನೆಯ ಮುಂದೆ ನೆಟ್ಟು ಪೋಷಿಸಿ ದೇವಿ ನಿಮಗೆ ಆಶೀರ್ವದಿಸುತ್ತಾಳೆ ಎಂದು ಹೇಳುವುದಾಗಿ ನಿರ್ಧರಿಸಿತು. ಆಗ ಲಕ್ಷಾಂತರ ಪಾದಯಾತ್ರಿಗಳಿಗೆ ಸಸಿ ವಿತರಣೆ ಮಾಡಲಾಗಿತ್ತು. ನಾನು ಗುಜರಾತ್ನಲ್ಲಿ ಮುಖ್ಯಮಂತ್ರಿಯಾಗಿದ್ದಾಗ ನಡೆದ ಈ ಘಟನೆ ನನಗೆ ನೆನಪಿದೆ. ಮಳೆಗಾಲದಲ್ಲಿ ಇತರ ದೇವಸ್ಥಾನಗಳು ಪ್ರಸಾದ ರೂಪದಲ್ಲಿ ಸಸಿ ನೀಡುವ ಪರಂಪರೆ ಅನುಸರಿಸಬಹುದಾಗಿದೆ. ಇದು ಒಂದು ಸಹಜ ಜನಾಂದೋಲನ ಆಗಬಹುದು. ನಾನು ರೈತರಿಗೆ ಹೇಳುತ್ತಲೇ ಇರುತ್ತೇನೆ, ನಮ್ಮ ಬದುಗಳಲ್ಲಿ ಒಡ್ಡು ಹಾಕಿ ಹಾಳು ಮಾಡುವ ಬದಲು ಏಕೆ ನಾವು ಟಿಂಬರ್ ಕೃಷಿ ಕೈಗೊಳ್ಳಬಾರದು? ಇಂದು ಭಾರತದಲ್ಲಿ ಮನೆ ನಿರ್ಮಾಣಕ್ಕಾಗಿ ವಿದೇಶಗಳಿಂದ ಸಾವಿರಾರು ಕೋಟಿ ರೂಪಾಯಿಗಳ ಮರ ಮುಟ್ಟುಗಳನ್ನು ಆಮದು ಮಾಡಿಕೊಳ್ಳಲಾಗ್ತಾ ಇದೆ. ನಾವು ನಮ್ಮ ಹೊಲ ಗದ್ದೆಗಳ ಬದುಗಳಲ್ಲಿ ಪೀಠೋಪಕರಣಗಳ ತಯಾರಿಕೆಗೆ ಮತ್ತು ಗೃಹೋಪಯೋಗಿ ವೃಕ್ಷಗಳನ್ನು ಬೆಳೆಸಿದಲ್ಲಿ ಮುಂದೆ ಸರ್ಕಾರದ ಪರವಾನಿಗೆ ಪಡೆದು ಅವುಗಳನ್ನು ಕಡಿದು ನೀವು ಮಾರಾಟ ಮಾಡಬಹುದಾಗಿದೆ. ನಿಮಗೆ ಆದಾಯದ ಒಂದು ಹೊಸ ಮೂಲ ದೊರೆತಂತಾಗುತ್ತದೆ ಮತ್ತು ದೇಶದ ಆಮದಿನ ಖರ್ಚು ಉಳಿಯುತ್ತದೆ. ಕೆಲ ದಿನಗಳಿಂದ ಸಾಕಷ್ಟು ರಾಜ್ಯಗಳು ಇದರ ಲಾಭ ಪಡೆದು ಹೊಸ ಅಭಿಯಾನ ಹುಟ್ಟುಹಾಕಿವೆ. ಭಾರತ ಸರ್ಕಾರ ಕೂಡ ಕ್ಯಾಂಪಾ ಕಾಯ್ದೆಯನ್ನು ಇತ್ತೀಚೆಗಷ್ಟೇ ಜಾರಿಗೆ ತಂದಿದೆ. ಈ ಮೂಲಕ ಸಸಿ ನೆಡುವ ಕಾರ್ಯಕ್ಕಾಗಿ ಸುಮಾರು 40,000 ಕೋಟಿ ರೂಪಾಯಿಗಳ ನೆರವು ರಾಜ್ಯ ಸರ್ಕಾರಗಳಿಗೆ ಲಭ್ಯವಾಗಲಿದೆ. ಮಹಾರಾಷ್ಟ್ರ ಸರ್ಕಾರ ಜುಲೈ 1ರಂದು ಸಂಪೂರ್ಣ ರಾಜ್ಯದಲ್ಲಿ ಸುಮಾರು 1.5-2.25 ಕೋಟಿ ಸಸಿ ನಾಟಿ ಮಾಡಿದೆ ಎಂದು ತಿಳಿದು ಬಂದಿದೆ. ಅಲ್ಲದೆ ಮುಂದಿನ ವರ್ಷ ಅವರು 3 ಕೋಟಿ ಸಸಿ ನೆಡುವ ಸಂಕಲ್ಪ ಮಾಡಿದ್ದಾರೆ. ಸರ್ಕಾರ ಒಂದು ಜನಾಂದೋಲನವನ್ನೇ ನಿರ್ಮಿಸಿದೆ. ರಾಜಸ್ಥಾನ ಮರುಭೂಮಿಯಲ್ಲಿ ವನ ಮಹೋತ್ಸವದ ಪ್ರಯುಕ್ತ 25 ಕೋಟಿ ಗಿಡ ನೆಡುವ ಸಂಕಲ್ಪ ಕೈಗೊಂಡಿದೆ. ರಾಜಸ್ಥಾನದಲ್ಲಿ 25 ಕೋಟಿ ಸಸಿ ನೆಡುವುದು ಅಂದರೆ ಅದು ಸಾಮಾನ್ಯದ ವಿಷಯವಲ್ಲ. ಯಾರಿಗೆ ರಾಜಸ್ಥಾನದ ಭೂಮಿ ಬಗ್ಗೆ ತಿಳಿದಿದೆಯೋ ಅವರಿಗೆ ಇದು ಎಂಥ ದೊಡ್ಡ ಸವಾಲು ಎಂಬುದು ಅರ್ಥವಾಗುತ್ತದೆ. ಆಂಧ್ರಪ್ರದೇಶ 2029ರವರೆಗೆ ತನ್ನ ಗ್ರೀನ್ ಕವರನ್ನು 50% ಹೆಚ್ಚಿಸುವ ನಿರ್ಧಾರ ಮಾಡಿದೆ. ಕೇಂದ್ರ ಸರ್ಕಾರದ ಗ್ರೀನ್ ಇಂಡಿಯಾ ಮಿಷನ್ ಪರವಾಗಿ ರೈಲ್ವೆ ಈ ಕೆಲಸವನ್ನು ಕೈಗೆತ್ತಿಕೊಂಡಿದೆ. ಗುಜರಾತ್ನಲ್ಲಿ ಕೂಡ ವನ ಮಹೋತ್ಸವದ ಉತ್ತಮ ಪರಂಪರೆಯಿದೆ. ಈ ಬಾರಿ ಗುಜರಾತ್ ಆಮ್ರವನ್, ಏಕತಾವನ್, ಶಹೀದ್ ವನ್ ಹೀಗೆ ಅನೇಕ ಪ್ರಕಾರಗಳನ್ನು ವನ ಮಹೋತ್ಸವದ ಸಂದರ್ಭದಲ್ಲಿ ಆರಂಭಿಸಿದೆ. ಕೋಟಿಗಟ್ಟಲೆ ಸಸಿ ನೆಡುವ ಅಭಿಯಾನ ಆರಂಭಿಸಿದೆ. ನಾನು ಎಲ್ಲ ರಾಜ್ಯಗಳನ್ನು ಉಲ್ಲೇಖಿಸಲಾಗುತ್ತಿಲ್ಲ, ಆದರೆ ಖಂಡಿತ ಅಭಿನಂದನೆಗೆ ಪಾತ್ರವಾಗಿವೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಇತ್ತೀಚೆಗೆ ನನಗೆ ಸೌತ್ ಆಫ್ರಿಕಾ ತೆರಳುವ ಅವಕಾಶ ದೊರೆಯಿತು. ಇದು ನನ್ನ ಮೊದಲ ಯಾತ್ರೆಯಾಗಿತ್ತು. ವಿದೇಶಿ ಯಾತ್ರೆಗಳಲ್ಲಿ ಡಿಪ್ಲೊಮಸಿ ಇರುತ್ತದೆ, ವ್ಯಾಪಾರದ ಮಾತುಗಳಿರುತ್ತವೆ, ಸುರಕ್ಷಾ ಕುರಿತು ಚರ್ಚೆಗಳಾಗುತ್ತವೆ, ಎಷ್ಟೋ ಒಪ್ಪಂದಗಳಿಗೆ ಸಹಿ ಹಾಕಲಾಗುತ್ತದೆ. ಇದೆಲ್ಲ ಆಗಲೇಬೇಕು. ಆದರೆ ನನಗೆ ಸೌತ್ ಆಫ್ರಿಕಾ ಪ್ರವಾಸ ತೀರ್ಥಯಾತ್ರೆಯಂತಿತ್ತು. ಸೌತ್ ಆಫ್ರಿಕಾ ನೆನೆದಾಗಲೆಲ್ಲ ಮಹಾತ್ಮ ಗಾಂಧಿ ಮತ್ತು ನೆಲ್ಸನ್ ಮಂಡೇಲಾ ಅವರ ನೆನಪು ಸ್ವಾಭಾವಿಕ. ವಿಶ್ವದಲ್ಲಿ ಅಹಿಂಸೆ, ಪ್ರೇಮ, ಕ್ಷಮೆ ಎಂಬ ಮಾತುಗಳನ್ನು ಕೇಳಿದಾಗಲೆಲ್ಲ ಗಾಂಧೀಜಿ ಮತ್ತು ಮಂಡೇಲಾ ಅವರ ಚಹರೆ ಕಣ್ಣ ಮುಂದೆ ಬರುತ್ತದೆ. ಸೌತ್ ಆಫ್ರಿಕಾ ಪ್ರವಾಸದ ವೇಳೆ ನಾನು ಫೀನಿಕ್ಸ್ ಸೆಟಲ್ಮೆಂಟ್ಗೆ ಹೋಗಿದ್ದೆ. ಮಹಾತ್ಮ ಗಾಂಧೀಜಿಯವರ ನಿವಾಸ ಸ್ಥಾನ, ಅದನ್ನು ಸರ್ವೋದಯದ ಹೆಸರಿನಲ್ಲಿ ಗುರುತಿಸಲಾಗುತ್ತದೆ. ಮಹಾತ್ಮ ಗಾಂಧೀಜಿಯವರು ಯಾವ ರೈಲಿನಲ್ಲಿ ಪ್ರಯಾಣ ಮಾಡಿದ್ದರೋ, ಯಾವ ಯಾತ್ರೆ ಮೋಹನ್ದಾಸ್ನನ್ನು ಗಾಂಧೀಜಿ ಮಾಡಿತೋ, ಆ ಪೀಟರ್ ಮೆರಿಸ್ಬರ್ಗ್ ರೈಲು ನಿಲ್ದಾಣ ಹಾಗೂ ಆ ರೈಲು ಯಾತ್ರೆಯ ಭಾಗ್ಯ ನನಗೆ ದೊರೆಯಿತು. ಯಾರು ಸಮಾನತೆಗಾಗಿ ಮತ್ತು ಸಮಾನ ಅವಕಾಶಗಳಿಗಾಗಿ ತಮ್ಮ ಯೌವನವನ್ನು ಸಮಾಜಕ್ಕೆ ಮೀಸಲಿರಿಸಿದ್ದರೋ, ನೆಲ್ಸನ್ ಮಂಡೇಲಾ ಅವರೊಂದಿಗೆ ಹೆಗಲಿಗೆ ಹೆಗಲು ಸೇರಿಸಿ ಹೋರಾಡಿದ್ದರೋ, 20-25 ವರ್ಷಗಳವರೆಗೆ ಮಂಡೇಲಾ ಅವರೊಂದಿಗೆ ಜೈಲಿನಲ್ಲಿ ಜೀವನ ಸವೆಸಿದ್ದರೋ, ನೆಲ್ಸನ್ ಮಂಡೇಲಾ ಅವರ ಆ ನಿಕಟವರ್ತಿಗಳಾದ ಶ್ರೀಮಾನ್ ಅಹಮದ್ ಕಟ್ರಾಡ, ಲಾಲು ಚೀಬಾ, ಜಾರ್ಜ್ ಬಿಜೋಸ್, ರೋನಿ ಕಾಸ್ಟಿಲ್ಸ್ ಇಂಥ ಮಹಾನುಭಾವರನ್ನು ಭೇಟಿಯಾಗುವ ಅವಕಾಶ ದೊರೆಯಿತು. ಇವರೆಲ್ಲ ಭಾರತೀಯ ಮೂಲದವರಾದರೂ ಎಲ್ಲಿಗೆ ತೆರಳಿದರೋ ಅಲ್ಲಿಯವರೇ ಆದರು. ಯಾರ ಮಧ್ಯೆ ಜೀವಿಸುತ್ತಿದ್ದರೋ ಅವರಿಗಾಗಿ ಜೀವನವನ್ನೇ ನೀಡಲು ಸಿದ್ಧರಾದರು. ಎಂಥ ಅದ್ಭುತ ಶಕ್ತಿ! ಸೋಜಿಗದ ವಿಷಯವೆಂದರೆ, ನಾನು ಅವರೊಂದಿಗೆ ಮಾತನಾಡಿದಾಗ, ಜೈಲಿನ ಅನುಭವ ಕೇಳುವಾಗ ಯಾರ ಬಗ್ಗೆಯೂ ಅವರ ಮನದಲ್ಲಿ ಕಠಿಣ ಭಾವನೆಗಳಿರಲಿಲ್ಲ, ದ್ವೇಷವಿರಲಿಲ್ಲ. ಇಂಥ ಅಗಾಧ ತಪಸ್ಸಿನ ನಂತರವೂ ಅವರ ಮುಖದ ಮೇಲೆ ಸ್ವಾರ್ಥದ ಲಾಲಸೆ ಕಾಣಿಸುತ್ತಿರಲಿಲ್ಲ. ಒಂದು ರೀತಿಯ ಕರ್ತವ್ಯ ಭಾವ, ಭಗವದ್ಗೀತೆಯಲ್ಲಿ ಹೇಳಿದಂತಹ ಕರ್ತವ್ಯ ಭಾವ ಮುಖದಲ್ಲಿ ಮಿಂಚುತ್ತಿತ್ತು. ನನ್ನ ಮನದಲ್ಲಿ ಈ ಭೇಟಿ ಎಂದೂ ಹಸಿರಾಗಿರುತ್ತದೆ. ಸಮಾನತೆ ಮತ್ತು ಸಮಾನ ಅವಕಾಶಗಳು, ಯಾವುದೇ ಸರ್ಕಾರಕ್ಕೆ ಇದಕ್ಕಿಂತ ದೊಡ್ಡ ಮಂತ್ರ ಸಿಗಲಾರದು. ಸಮಭಾವ ಮತ್ತು ಮಮಭಾವ ಇವೇ ಉಜ್ವಲ ಭವಿಷ್ಯದತ್ತ ಕೊಂಡೊಯ್ಯುವ ರಹದಾರಿಗಳಾಗಿವೆ. ಎಲ್ಲರೂ ಉತ್ತಮ ಭವಿತವ್ಯ ಬಯಸುತ್ತೇವೆ. ಮಕ್ಕಳಿಗೆ ಉತ್ತಮ ಜೀವನ ನೀಡಬೇಕೆಂದುಕೊಳ್ಳುತ್ತಾರೆ. ಬೇರೆ ಬೇರೆಯವರ ಅವಶ್ಯಕತೆಗಳು ಭಿನ್ನ ಭಿನ್ನವಾಗಿರುತ್ತವೆ, ಆದ್ಯತೆಗಳು ಭಿನ್ನವಾಗಿರುತ್ತವೆ. ಆದರೆ ದಾರಿ ಒಂದೇ, ಅದೇ ವಿಕಾಸ ಪಥ. ಸಮಾನತೆ, ಸಮಾನ ಅವಕಾಶ ಸಮಭಾವ ಮತ್ತು ಮಮಭಾವದ್ದಾಗಿದೆ. ಬನ್ನಿ, ದಕ್ಷಿಣ ಆಫ್ರಿಕಾದಲ್ಲೂ ನಮ್ಮ ಜೀವನದ ಮೂಲ ಮಂತ್ರಗಳನ್ನು ಜೀವಿಸಿ ತೋರಿಸಿದ ಈ ಭಾರತೀಯರ ಕುರಿತು ಹೆಮ್ಮೆ ಪಡೋಣ. ನನ್ನ ಪ್ರಿಯ ದೇಶ ಬಾಂಧವರೇ, ನಾನು ಶಿಲ್ಪಿ ವರ್ಮಾ ಅವರಿಗೆ ಚಿರಋಣಿ. ಅವರು ಒಂದು ಸಂದೇಶ ಕಳುಹಿಸಿದ್ದಾರೆ. ಅವರ ಚಿಂತೆ ಸಹಜವಾದದ್ದೇ. ಅವರು ನನಗೆ ಒಂದು ಘಟನೆ ಕುರಿತು ಎಚ್ಚರಿಸಿದ್ದಾರೆ.
ಪ್ರಧಾನಮಂತ್ರಿಯವರೇ, ನಾನು ಶಿಲ್ಪಿ ವರ್ಮಾ, ಬೆಂಗಳೂರಿನಿಂದ ಮಾತನಾಡುತ್ತಿದ್ದೇನೆ. ಕೆಲ ದಿನಗಳ ಹಿಂದೆ ಒಂದು ಆರ್ಟಿಕಲ್ ಓದಿದ್ದೆ. ಒಬ್ಬ ಮಹಿಳೆ ಫ್ರಾಡ್ ಇಮೇಲ್ಗೆ ಬಲಿಯಾಗಿ 11 ಲಕ್ಷ ರೂಪಾಯಿ ಮೋಸ ಹೋಗಿದ್ದಾರೆ ಮತ್ತು ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು. ಒಬ್ಬ ಮಹಿಳೆಯಾಗಿ ನನಗೆ ಅವರ ಕುಟುಂಬದ ಬಗ್ಗೆ ಬಹಳ ಸಹಾನುಭೂತಿ ಇದೆ. ಇಂಥ ಫ್ರಾಡ್ ಇಮೇಲ್ ಬಗ್ಗೆ ತಮ್ಮ ವಿಚಾರ ಏನು ಎಂದು ನಾನು ತಿಳಿದುಕೊಳ್ಳ ಬಯಸುತ್ತೇನೆ.
ಈ ವಿಚಾರಗಳು ನಿಮ್ಮೆಲ್ಲರ ಮನಸ್ಸಿನಲ್ಲೂ ಬರಬಹುದು. ನಮ್ಮ ಮೊಬೈಲ್ಗೆ, ಇಮೇಲ್ಗೆ ಬಹಳ ಮನಸೂರೆಗೊಳ್ಳುವ ವಿಚಾರಗಳು ಕಾಣಸಿಗುತ್ತವೆ. ಯಾರೋ ನಿಮಗೆ ಇಷ್ಟು ಮೊತ್ತದ ಬಹುಮಾನ ಬಂದಿದೆ, ನೀವು ಇಷ್ಟು ಹಣ ಪಾವತಿಸಿ ಹಣ ಪಡೆಯಬಹುದು ಎಂದೆಲ್ಲ ಮೆಸೇಜ್ಗಳನ್ನು ಕಳುಹಿಸುತ್ತಾರೆ. ಕೆಲವರು ಭ್ರಮೆಗೊಳಗಾಗಿ ಈ ಜಾಲದಲ್ಲಿ ಸಿಲುಕಿಕೊಳ್ಳುತ್ತಾರೆ. ಇದು ಟೆಕ್ನಾಲಜಿ ಬಳಸಿ ಲೂಟಿ ಮಾಡುವ ಹೊಸ ವಿಧಾನವಾಗಿದೆ. ವಿಶ್ವಾದ್ಯಂತ ಪಸರಿಸಿದೆ. ಟೆಕ್ನಾಲಜಿ ಆರ್ಥಿಕ ರಂಗದಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸುತ್ತದೆ ಅಂದ ಮೇಲೆ ಅದರ ದುರುಪಯೋಗ ಮಾಡಿಕೊಳ್ಳುವ ಜನ ಕೂಡ ಇದ್ದೇ ಇರುತ್ತಾರೆ. ಒಬ್ಬ ನಿವೃತ್ತ ವ್ಯಕ್ತಿ ಮಗಳ ಮದುವೆ ಮಾಡಬೇಕಿತ್ತು, ಮನೆ ಕಟ್ಟಬೇಕಿತ್ತು. ಒಂದು ದಿನ ಅವರಿಗೆ ವಿದೇಶದಿಂದ ನಿಮಗೆ ಒಂದು ದುಬಾರಿ ಕೊಡುಗೆ ಬಂದಿದೆ, ಅದನ್ನು ಪಡೆಯಲು ಕಸ್ಟಮ್ ಡ್ಯೂಟಿಗಾಗಿ 2 ಲಕ್ಷ ರೂಪಾಯಿ ಬ್ಯಾಂಕ್ ಖಾತೆಯಲ್ಲಿ ಜಮಾ ಮಾಡಬೇಕೆಂದು ಒಂದು SMS ಬರುತ್ತದೆ. ಆ ವ್ಯಕ್ತಿ ಹಿಂದು ಮುಂದು ಯೋಚಿಸದೆ ತಮ್ಮ ಜೀವನದ ಕಷ್ಟಾರ್ಜಿತ ಹಣದಿಂದ 2 ಲಕ್ಷ ರೂಪಾಯಿಗಳನ್ನು ಪರಿಚಯವೇ ಇಲ್ಲದ ವ್ಯಕ್ತಿಗೆ ಕಳುಹಿಸುತ್ತಾರೆ. ಕೆಲ ಸಮಯದ ನಂತರ ತಾವು ಮೋಸ ಹೋಗಿದ್ದು ಅವರ ಗಮನಕ್ಕೆ ಬರುತ್ತದೆ. ನೀವು ಕೆಲವೊಮ್ಮೆ ಭ್ರಮೆಗೆ ಒಳಗಾಗಬಹುದು. ಅವರು ಎಷ್ಟು ಅದ್ಭುತವಾಗಿ ನಿಮಗೆ ಪತ್ರ ಬರೆಯುತ್ತಾರೆ ಎಂದರೆ ಅದು ನಿಜವೆಂದೇ ನಿಮಗೆ ಅನಿಸುತ್ತದೆ. ಯಾವುದೋ ನಕಲಿ ಲೆಟರ್ ಪ್ಯಾಡ್ನಲ್ಲಿ ಬರೆದು ಕಳುಹಿಸುತ್ತಾರೆ. ನಿಮ್ಮ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ನಂಬರ್ ಪಡೆಯುತ್ತಾರೆ. ಟೆಕ್ನಾಲಜಿ ಸಹಾಯದಿಂದ ನಿಮ್ಮ ಖಾತೆ ಖಾಲಿಯಾಗಿರುತ್ತದೆ. ಇದು ಹೊಸ ರೂಪದ ಡಿಜಿಟಲ್ ಮೋಸ. ಇಂಥ ಮೋಹದಿಂದ ಹುಷಾರಾಗಿರಬೇಕು, ಜಾಗೃತರಾಗಿರಬೇಕು. ಇಂಥ ವದಂತಿಗಳು ಹರಡದಂತೆ ಸ್ನೇಹಿತರನ್ನು ಎಚ್ಚರಿಸಬೇಕು. ಶಿಲ್ಪಿ ವರ್ಮ ಅವರು ತುಂಬ ಒಳ್ಳೆ ವಿಚಾರ ಹೇಳಿದ್ದಾರೆ. ನಿಮಗೂ ಇದು ಅನುಭವಕ್ಕೆ ಬಂದಿರಬಹುದು, ಆದರೆ ಗಂಭೀರವಾಗಿ ಪರಿಗಣಿಸಲಿಕ್ಕಿಲ್ಲ. ಆದರೆ ಗಮನಹರಿಸುವ ಅವಶ್ಯಕತೆ ಇದೆ ಎಂದು ನನಗೆ ಅನಿಸುತ್ತದೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಈಗ ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ ಅಂದ ಮೇಲೆ ನನಗೆ ದೇಶದ ಬಹಳಷ್ಟು ಜನರನ್ನು ಭೇಟಿಯಾಗುವ ಅವಕಾಶ ದೊರೆಯುತ್ತದೆ. ನಮ್ಮ ಸಂಸದರು ತಮ್ಮ ತಮ್ಮ ಕ್ಷೇತ್ರದಿಂದ ಜನರನ್ನು ಕರೆತರುತ್ತಾರೆ, ಭೇಟಿ ಮಾಡಿಸುತ್ತಾರೆ, ಹಲವಾರು ವಿಚಾರಗಳನ್ನು ಹೇಳುತ್ತಾರೆ, ಕಷ್ಟಗಳನ್ನೂ ಹೇಳಿಕೊಳ್ಳುತ್ತಾರೆ. ಆದರೆ ಈ ಬಾರಿ ನನಗೆ ತುಂಬ ಒಳ್ಳೆಯ ಅನುಭವವಾಯಿತು. ಅಲಿಗಢ್ನ ಕೆಲವು ವಿದ್ಯಾರ್ಥಿಗಳು ಬಂದಿದ್ದರು. ವಿದ್ಯಾರ್ಥಿಗಳು ತುಂಬ ಉತ್ಸಾಹದಿಂದಿದ್ದರು. ದೊಡ್ಡ ಆಲ್ಬಮ್ ಒಂದನ್ನು ತಂದಿದ್ದರು. ನಮ್ಮ ಅಲಿಗಢ್ ಸಂಸದರು ಅವರನ್ನು ಕರೆತಂದಿದ್ದರು. ಅವರು ಅಲಿಗಢ್ ರೈಲು ನಿಲ್ದಾಣವನ್ನು ಸುಂದರಗೊಳಿಸಿರುವ ಫೋಟೋಗಳನ್ನು ತೋರಿಸಿದರು. ನಿಲ್ದಾಣದಲ್ಲಿ ಕಲಾತ್ಮಕವಾಗಿ ಪೇಂಟಿಂಗ್ ಮಾಡಿದ್ದಾರೆ. ಅಲ್ಲದೆ ಗ್ರಾಮದಲ್ಲಿ ಬಿದ್ದಿರುವ ಪ್ಲಾಸ್ಟಿಕ್ ಬಾಟಲ್ಗಳು ಮತ್ತು ಆಯಿಲ್ ಕ್ಯಾನ್ಗಳನ್ನು ಕಸದಿಂದ ಆಯ್ದು ಅವುಗಳಲ್ಲಿ ಮಣ್ಣು ತುಂಬಿ ಸಸಿ ನೆಟ್ಟು ವರ್ಟಿಕಲ್ ಗಾರ್ಡನ್ ನಿರ್ಮಿಸಿದ್ದಾರೆ. ರೈಲು ನಿಲ್ದಾಣದಲ್ಲಿ ಈ ರೀತಿ ವರ್ಟಿಕಲ್ ಗಾರ್ಡನ್ ನಿರ್ಮಿಸಿ ಅದಕ್ಕೆ ಹೊಸ ರೂಪವನ್ನೇ ನೀಡಿದ್ದಾರೆ. ನೀವು ಅಲಿಗಢ್ಗೆ ಹೋದರೆ ಒಮ್ಮೆ ನೋಡಿ ಬನ್ನಿ. ಹಿಂದೂಸ್ತಾನ್ನ ಎಷ್ಟೋ ರೈಲು ನಿಲ್ದಾಣಗಳಿಂದ ನನಗೆ ಮಾಹಿತಿ ಬರುತ್ತಿದೆ. ಸ್ಥಳೀಯ ಜನರು ರೈಲು ನಿಲ್ದಾಣದ ಗೋಡೆಗಳ ಮೇಲೆ ಅವರ ಸ್ಥಳೀಯ ಕಲೆಗಳನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ಒಂದು ಹೊಸತನದ ಅನುಭವವಾಗುತ್ತಿದೆ. ಜನರ ಪಾಲುದಾರಿಕೆಯಿಂದ ಹೇಗೆ ಬದಲಾವಣೆ ತರಬಹುದು ಎಂಬುದಕ್ಕೆ ಇದು ಉದಾಹರಣೆಯಾಗಿದೆ. ಇಂಥ ಕೆಲಸ ಮಾಡುತ್ತಿರುವ ಎಲ್ಲರಿಗೂ ಅಭಿನಂದನೆ. ಅಲಿಗಢ್ ಜನರಿಗೆ ವಿಶೇಷ ಅಭಿನಂದನೆಗಳು. ನನ್ನ ಪ್ರಿಯ ದೇಶ ಬಾಂಧವರೇ, ಮಳೆಗಾಲದ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಹಬ್ಬಗಳ ಸಡಗರವೂ ಮಿಳಿತವಾಗಿರುತ್ತದೆ. ಮುಂಬರುವ ದಿನಗಳಲ್ಲಿ ಅಲ್ಲಲ್ಲಿ ಜಾತ್ರೆಗಳು, ದೇವಸ್ಥಾನಗಳಲ್ಲಿ ಉತ್ಸವಗಳು ನಡೆಯುತ್ತಿರಬಹುದು. ನೀವು ಕೂಡ ಮನೆಯಲ್ಲಿ ಹೊರಗಡೆ ಉತ್ಸವದಲ್ಲಿ ನಿರತರಾಗಿರಬಹುದು. ರಕ್ಷಾಬಂಧನ ಹಬ್ಬ ತುಂಬ ವಿಶಿಷ್ಟವಾದದ್ದು. ಕಳೆದ ವರ್ಷದಂತೆ ಈ ಬಾರಿಯೂ ನೀವು ರಕ್ಷಾಬಂಧನ ಸಂದರ್ಭದಲ್ಲಿ ನಿಮ್ಮ ಅಕ್ಕ ತಂಗಿಯರಿಗೆ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಇಲ್ಲವೇ ಜೀವನ ಜ್ಯೋತಿ ವಿಮಾ ಯೋಜನೆ ಉಡುಗೊರೆ ನೀಡಬಹುದಲ್ಲವೇ? ಯೋಚಿಸಿ, ಅಕ್ಕ ತಂಗಿಯರಿಗೆ ಜೀವನ ಸುರಕ್ಷೆ ನೀಡುವಂತಹ ಉಡುಗೊರೆ ನೀಡಿ. ನಿಮ್ಮ ಮನೆ ಅಡುಗೆಯವಳಾಗಿರಬಹುದು, ಕೆಲಸದಾಕೆ ಇರಬಹುದು, ಬಡವರ ಮಗಳಾಗಿರಬಹುದು, ಅವರಿಗೂ ರಕ್ಷಾಬಂಧನ ಪ್ರಯುಕ್ತ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಇಲ್ಲವೇ ಜೀವನ ಜ್ಯೋತಿ ವಿಮಾ ಯೋಜನೆ ಉಡುಗೊರೆ ನೀಡಬಹುದಾಗಿದೆ. ಇದೇ ಅಲ್ಲವೇ ಸಾಮಾಜಿಕ ಸುರಕ್ಷೆ ಮತ್ತು ರಕ್ಷಾಬಂಧನದ ನಿಜವಾದ ಅರ್ಥ? ನನ್ನ ಪ್ರಿಯ ದೇಶವಾಸಿಗಳೇ, ನಮ್ಮಲ್ಲಿ ಸ್ವತಂತ್ರ ಭಾರತದಲ್ಲಿ ಜನ್ಮ ತಳೆದವರು ತುಂಬ ಜನರಿದ್ದೇವೆ. ನಾನು ಸ್ವತಂತ್ರ ಭಾರತದಲ್ಲಿ ಜನ್ಮ ತಳೆದ ಮೊದಲ ಪ್ರಧಾನಮಂತ್ರಿಯಾಗಿದ್ದೇನೆ. ಆಗಸ್ಟ್ 8ರಂದು ಭಾರತ ಬಿಟ್ಟು ತೊಲಗಿ, ಕ್ವಿಟ್ ಇಂಡಿಯಾ ಮೂಮೆಂಟ್ ಆಂದೋಲನ ಆರಂಭವಾಗಿತ್ತು. ಇದಕ್ಕೆ 75 ವರ್ಷಗಳಾಗಿವೆ. ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ಸಿಕ್ಕು 70 ವರ್ಷಗಳು ಆಗುತ್ತವೆ. ನಾವು ಸ್ವಾತಂತ್ರ್ಯದ ಆನಂದ ಅನುಭವಿಸುತ್ತಿದ್ದೇವೆ. ಸ್ವತಂತ್ರ ನಾಗರಿಕರಾಗುವ ಗರ್ವ ನಮಗಿದೆ. ಆದರೆ ಈ ಸ್ವತಂತ್ರ ತಂದುಕೊಟ್ಟ ದೇಶಪ್ರೇಮಿಗಳನ್ನು ನೆನಪಿಸಿಕೊಳ್ಳುವ ಸಂದರ್ಭ ಇದಾಗಿದೆ. ಭಾರತ ಬಿಟ್ಟು ತೊಲಗಿ ಆಂದೋಲನದ 75 ವರ್ಷ ಮತ್ತು ಸ್ವಾತಂತ್ರ್ಯದ 70 ವರ್ಷಗಳು ನಮಗೆ ಹೊಸ ಪ್ರೇರಣೆ ನೀಡಬಲ್ಲವು, ಹೊಸ ಹುರುಪು ತುಂಬಬಲ್ಲವು, ದೇಶಕ್ಕಾಗಿ ಏನಾದರೂ ಮಾಡುವಂತಹ ಸಂಕಲ್ಪ ತೊಡುವ ಅವಕಾಶ ಕಲ್ಪಿಸುತ್ತವೆ. ಸಂಪೂರ್ಣ ದೇಶ ಸ್ವತಂತ್ರ ತಂದುಕೊಟ್ಟ ದೇಶಪ್ರೇಮಿಗಳ ನೆನಪಿನಲ್ಲಿ ಮುಳುಗೇಳಲಿ, 4 ದಿಕ್ಕುಗಳಲ್ಲಿ ಸ್ವಾತಂತ್ರ್ಯದ ರಂಗು ಹರಡಲಿ. ಈ ರೀತಿಯ ವಾತಾವರಣ ಸೃಷ್ಟಿಸೋಣ. ಸ್ವಾತಂತ್ರ್ಯ ದಿನಾಚರಣೆ ಎನ್ನುವುದು ಸರ್ಕಾರಿ ಕಾರ್ಯಕ್ರಮ ಮಾತ್ರವಲ್ಲ, ದೇಶದ ನಾಗರಿಕರ ಹಬ್ಬ. ದೀಪಾವಳಿಯಂತೆ ನಮ್ಮ ಉತ್ಸವವಾಗಬೇಕು. ನೀವು ದೇಶಪ್ರೇಮದಿಂದ ತುಂಬಿದ ಒಂದಲ್ಲ ಒಂದು ಆಚರಣೆ ಮಾಡುತ್ತೀರಾ ಮತ್ತು ಅದರ ಫೋಟೋ ನರೇಂದ್ರ ಮೋದಿ ಆ್ಯಪ್ಗೆ ಕಳುಹಿಸುತ್ತೀರೆಂದು ವಿಶ್ವಾಸವಿದೆ. ಪ್ರಿಯ ಬಾಂಧವರೇ, ಆಗಸ್ಟ್ 15ಕ್ಕೆ ಕೆಂಪುಕೋಟೆಯಿಂದ ದೇಶವನ್ನು ಉದ್ದೇಶಿಸಿ ಮಾತನಾಡುವ ಸೌಭಾಗ್ಯ ನನಗೆ ದೊರೆಯುತ್ತದೆ. ಇದೊಂದು ಪರಂಪರೆ. ನಿಮ್ಮ ಮಾತು ಕೂಡ ಕೆಂಪುಕೋಟೆಯಿಂದ ಅಷ್ಟೇ ಪ್ರಖರವಾಗಿ ಕೇಳಿಬರಲಿ ಎಂಬ ಆಸೆ ಇದ್ದರೆ ನಿಮ್ಮನ್ನು ನಾನು ಆಮಂತ್ರಿಸುತ್ತಿದ್ದೇನೆ. ನಿಮ್ಮ ಮನದ ಮಾತುಗಳನ್ನು ನಿಮ್ಮ ಪ್ರತಿನಿಧಿಯಾಗಿ, ಪ್ರಧಾನ ಸೇವಕನಾಗಿ ಕೆಂಪುಕೋಟೆಯಿಂದ ನಾನು ಹೇಳಬೇಕು ಅನಿಸಿದಲ್ಲಿ ನನಗೆ ಖಂಡಿತ ಬರೆದು ಕಳುಹಿಸಿ, ಸಲಹೆ ನೀಡಿ, ಹೊಸ ವಿಚಾರ ಹೇಳಿ. ನಾನು ನಿಮ್ಮ ಮಾತುಗಳನ್ನು ದೇಶವಾಸಿಗಳಿಗೆ ತಲುಪಿಸುವ ಪ್ರಯತ್ನ ಮಾಡುತ್ತೇನೆ. ಕೆಂಪುಕೋಟೆಯಿಂದ ನಾನು ಆಡುವ ಮಾತುಗಳು ಪ್ರಧಾನಮಂತ್ರಿಯ ಮಾತಾಗಿರದೆ ದೇಶದ 125 ಕೋಟಿ ಜನರ ಮಾತಾಗಿರಲಿ ಎಂದು ನಾನು ಬಯಸುತ್ತೇನೆ. ನರೇಂದ್ರ ಮೋದಿ ಆ್ಯಪ್ಗೆ ಇಲ್ಲವೇ mygov.in ಕಳುಹಿಸಬಹುದು. ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಎಂದರೆ ನೀವು ಬಹಳ ಸರಳ ರೂಪದಲ್ಲಿ ನಿಮ್ಮ ವಿಚಾರಗಳನ್ನು ನನಗೆ ತಲುಪಿಸಬಹುದು. ನಿಮ್ಮನ್ನು ಆಮಂತ್ರಿಸುತ್ತಿದ್ದೇನೆ. ಬನ್ನಿ, ದೇಶಪ್ರೇಮಿಗಳ ಪುಣ್ಯಸ್ಮರಣೆ ಮಾಡೋಣ. ಭಾರತಕ್ಕಾಗಿ ಜೀವನ ಮುಡುಪಾಗಿಟ್ಟ ಮಹಾಮಹಿಮರನ್ನು ನೆನೆಯೋಣ. ದೇಶಕ್ಕಾಗಿ ಏನಾದರೂ ಮಾಡಬೇಕೆನ್ನುವ ಸಂಕಲ್ಪದೊಂದಿಗೆ ಮುಂದೆ ಸಾಗೋಣ. ನಿಮಗೆಲ್ಲ ಶುಭವಾಗಲಿ. ಧನ್ಯವಾದಗಳು.